ಅಂತ ತೋರಿಸ್ಕೊಡ್ತಾನೆ. ಆದ್ದರಿಂದ ಇಲ್ಲಿ ಆದಿತ್ಯನಿಗೆ ವಿಶ್ವ ವಿಶ್ವಾಮಿತ್ರ ಅಂತ ಹೆಸರು. ಅಯವಗ್ನಿಹಿ, ಇಲ್ಲಿ ಅಗ್ನಿ ಅಂತ ಏನು ಹೇಳಿದ್ದೇವೆ, ಜಂ ಜಾತಂ ಮಿತಂ ಪರಿಮಿತಂ ಮತ್ತೀತಿ ಉತ್ಪತ್ಯ ಜಮದಗ್ನಿ ಪದ ಜಮದಗ್ನಿ ಅಗ್ನಿ ಜಮದಗ್ನಿ ಅಗ್ನಿ ಅಲ್ಲಿ ಹೇಗೆ ಅರ್ಥ ಬಂತು, ಜಂ ಜಾತಂ ಮಿತಂ ಜಮದಗ್ನಿ ಜಾ ಮಾ ಇದೆ, ಜಾ ಅಂದರೆ ಜಾತ, ಮಾ ಅಂದರೆ ಮಿತ, ಮಿತ ಅಂದರೆ ಪರಿಮಿತ, ಜಾತಂ ಪರಿಮಿತಂ ಮತ್ತೀತಿ ವ್ಯುತ್ಪತ್ಯ. ಯಾವ್ಯಾವುದು ಹುಟ್ಟಿದೆಯೋ ಅದು ಪರಿಮಿತವಾದದ್ದನ್ನೆಲ್ಲ ತಿಂದು ಹಾಕಿಬಿಡ್ತಾರೆ. ಅಪಾರಿಮಿತ ತಿನ್ನಲಿಕ್ಕಾಗೋದಿಲ್ಲ. ಪರಶುರಾಮ ದೇವರೊಳಗಿನ ಭಗವದ್ ರೂಪ, ಸಾಮಾನ್ಯವಾದ ಅಗ್ನಿಗೆ ಶಕ್ತಿ ಇದೆ. ಆದ್ದರಿಂದ ಜಮದಗ್ನಿ ಸಿಗ್ಧವಾಚ್ಯರಾದವರು ಅಗ್ನಿ. ಅಯಮಿಂದ್ರ ಇವ ಸತ್ತಾಮುತ್ತಮ ಸತಾಮುತ್ತಮತ್ವ ಹೇತುನ ವಶಿಷ್ಠ ಪದೋಕ್ತ. ಇಲ್ಲಿ ವಶಿಷ್ಠ ಅಂದರೆ ಇಂದ್ರ ಅಂತ ಅರ್ಥ. ಇಲ್ಲಿ ವಶಿಷ್ಠ ಅಂದರೆ ಅಯಂ ಪೃಥಿವಿ ಇತ್ಯುಕ್ತೋ ದೇವ ಕಂ ಮೇಘ ಸೃಷ್ಟಿ ವೃಷ್ಟಂ ಉದಕಂ ಶಯಾನ ಏವ ತಿಷ್ಪಿಪತಿ ಇತಿ ಕಶ್ಯಪ ಶಬ್ದೋಕ್ತ. ಇನ್ನು ಕಶ್ಯಪ ಅಂತಿದೆ. ಅಯಂ ಪೃಥಿವಿ ಇತ್ಯುಕ್ತೋ ದೇವ ಕಂ ಕಂ ಕಶ್ಯಪ ಕಂ ಮೇಘವೃಷ್ಟಂ ಉದಕಂ ಶಯಾನ ಏವ ಪಿಬತಿ. ಮೇಘಂ ಕಂ ಕಂ ಅಂದರೆ ಉದಕಂ ಅಂತ ಅರ್ಥ. ಯಾವುದಕಂ, ಮೇಘವೃಷ್ಟಂ ಉದಕಂ, ಮೇಘದಿಂದ ಸುರಿದ ನೀರನ್ನು ಶಯಾನ ಏವ ಪಿಬತಿ, ಮಲಗಿದ್ದೇ ಕುಡಿದು ಹಾಕ್ತಾನೆ. ಅದು ಯಾರು ಅಂದರೆ ಕಶ್ಯಪ ಶಬ್ದೋಕ್ತ ವಾಕ್ ಆಗ ಅಭಿಮಾನಿನಿ ಪೃಥಿವಿ ಇತ್ಯುಕ್ತೋ ದೇವ. ಪೃಥ್ವಿ ಶಬ್ದವಾಚ್ಯರಾದವರು ಅವರೇ. ವಾಕ್ ವಾಗಭಿಮಾನಿನಿ ದೇವು, ಅತ್ರ ಅತ್ರಿಪದೋಕ್ತ, ಅತ್ರಿ ಶಬ್ದಕ್ಕೆ ದೇವು ವಾಗಭಿಮಾನಿನಿ ಅಂತ ಅರ್ಥ. ಕುತ ಇತ್ಯತಃ ವ್ಯುತ್ಪತ್ತಿಯಾದರ್ಶೇತಿ ವಾಚಾಹಿ ದೇವರಿತ್ಯುಕ್ತ್ಯಾ ವಾಚಾ ಅನ್ನಂ ಜುಸ್ಥೈ ಹುತ ಮಧ್ಯತೇಹಿ ಯಥೋ ಅತಃ ಇತಿ ತರ್ಹಿ ಅತ್ತಿರಿತಿ ಸ್ಯಾತ್ ತಥೋ ಅತ್ರಿರಿತ್ಯತಃ ಅತ್ತಿರಿತಿ ಅತ್ತಿಹಿ ವಾಚಾ ಅನ್ನಂ ಜುಸ್ಥೈ ಹುತ ಮಧ್ಯತೇಹಿ ವಾಚಾ ಅನ್ನಂ ವಾ ಸ್ವಾಹ ಸ್ವಾಹ ಇತ್ಯಾದಿಯಾಗಿ ಏನು ಹೋಮಿಸ್ತಾರೆ ಅದರ ಸ್ವೀಕಾರ ಮಾಡೋದರಿಂದ ಅತ್ರಿ ಶಬ್ದ ವಾಚ್ಯರಾಗಿ ವಾಕ್ ದೇವಿ ಇರೋದು. ಅತ್ತಿರಿತಿ ಅತ್ತಿ ಅತ್ರಿ ಅತ್ರಿ ಅಂತ ಹೇಗಾಯಿತು ಅಂದರೆ ಅತ್ತಿರಿತಿ ಅತ್ಯೇತತ್ ಅತ್ರಿರ್ಹವೈ ನಾಮ ಪ್ರಸಿದ್ಧಮಿತಿ ಅತ್ತಿತ್ಯತ್ರಿತಿ ವಾಚಂ ಗೌತಮಾದಿ ನಾಮವತ್ವೇನ ರುದ್ರಾದಿಮಿಶ್ಚ ಜಾನತಃ ಫಲಮಾಹ ಸರ್ವಸ್ಯ ಇತಿ. ಹೀಗೆ ಈ ಸಪ್ತಋಷಿಗಳನ್ನು ತಿಳ್ಕೊಳ್ಳದೆ ರುದ್ರಾದಿ ದೇವತೆಗಳೇ ಇಲ್ಲಿ ವಿವಕ್ಷಿತರಾದ ಗೌತಮ ಭರದ್ವಾಜಾದಿ ಸಪ್ತಋಷಿಗಳು ಅಂತ ಯಾರು ತಿಳ್ಕೊಳ್ತಾರಲ್ಲ ಅವರಿಗೆ ಭಾರಿ ಫಲ ಇದೆ ಅಂತ ಹೇಳ್ತಾರೆ. ಯೇ ವಂಬೇದ ಸ ಇತಿ ಶೇಷ ಸರ್ವಸ್ಯ ಇತಿ ಕರ್ಮಣಿ ಷಷ್ಠಿ ಅದ್ಯಾಭಾವೇ ಕಥಮತೃತ ಇತ್ಯತ ಉಕ್ತಂ ಸರ್ವಮಸ್ಯ ಇತಿ. ಅವನು ಎಷ್ಟು ಶಕ್ತಿ ಬರುತ್ತೆ ಅಂದರೆ ಸರ್ವಸ್ಯ ಅತ್ತಾಭವತಿ ಎಲ್ಲವನ್ನೂ ತಿನ್ನವನಾಗ್ತಾನೆ. ಆ ಶಕ್ತಿ ಅವನಿಗೆ ಬರುತ್ತೆ. ಎಲ್ಲವನ್ನೂ ತಿಂತಾನೆ ಅಂದರೆ ವಿಹಿತವಾದ ಪದಾರ್ಥ ಎಲ್ಲ ತಿಂತಕ್ಕಂಥ ಶಕ್ತಿ, ನಿಷಿದ್ಧವಾದ್ದಲ್ಲ. ಸರ್ವಮಸ್ಯ ಅನ್ನಂ ಭವತಿ ಎಂಬೇದ ಅವನೆಲ್ಲವೂ ಅನ್ನವಾಗಿಬಿಡುತ್ತೆ. ಅಂಥ ಒಂದು ವಿಶೇಷವಾದ ಸಾಮರ್ಥ್ಯವನ್ನು ಈ ಉಪಾಸನೆಯಿಂದ ಈ ಶಿಶುಬ್ರಾಹ್ಮಣದಲ್ಲಿ ವಾಯುದೇವರ ಮಹಿಮೆ. ಕಣ್ಣಲ್ಲಿ ವಾಯುದೇವರು ಇರೋದು, ನಾರಾಯಣ ಲಕ್ಷ್ಮೀ ವಾಯುದೇವರು ಮೂರು ಜನ ಇರೋದು. ಆ ಮೂರು ಜನಗಳಲ್ಲಿ ಮೂರು ಜನಗಳನ್ನು ಕೂಡ ಉಪಾಸನೆ ಮಾಡ್ತಾ ವಾಯುದೇವರನ್ನು ಈ ಏಳು ಜನಗಳು ಯಾರ್ಯಾರು ರುದ್ರಾದಿ ದೇವತೆಗಳು ಉಪಾಸನೆ ಮಾಡೋದು, ಎಂಟೇವರಾಗಿ ವಾರತೇದಿ ಉಪಾಸನೆ ಮಾಡೋದು, ಇಷ್ಟೆಲ್ಲ ತಿಳ್ಕೊಂಡ್ರೆ ಇಷ್ಟು ಮಹತ್ವ ಇದೆ ಅಂತ ಹೇಳ್ತಾರೆ. ಶಿಶುಬ್ರಾಹ್ಮಣದ ಒಟ್ಟು ತಾತ್ಪರ್ಯ ಕಣ್ಣು, ಅದರಲ್ಲಿ ಮೂರು ಜನ ದೇವತೆಗಳು ನಾರಾಯಣ ರಮಾ ಪ್ರಾಣದೇವರು, ಅದರಲ್ಲಿ ಅವರು ಉಪಾಸಕರಾಗಿ ಏಳು ಜನ ರುದ್ರಾದಿ ದೇವತೆಗಳು, ಅವರು ಗೌತಮಾದಿ ಶಬ್ದವಾಚ್ಯರಾದ ಸಪ್ತಋಷಿಗಳು ಅಂದರೆ ಅವರು, ವಾಕ್ ಅಂತ ಹೇಳಿದರೆ ಭಾರತೀ ದೇವಿ, ಅವರೆಲ್ಲ ಏಳು ಜನ ವಾಯುದೇವರಿ ಕಿಂಕರರು. ವಾಯು ಭಾರತೀದೇ ಅವರು ಉಪಾಸನೆ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಅವ್ರಿಗೆ ಎಲ್ಲ ವಿಧವಾದ ಭೋಗ ಸಿಗುತ್ತೆ. ಅವನಿಗೆ ಅಜೀರ್ಣಾದಿ ಪ್ರಸಕ್ತಿ ಇಲ್ಲ. ವೈಕುಂಠ ಮುಖ್ಯವಾಗಿ ಭೋಗ ಅಂದರೆ ವೈಕುಂಠವೇ, ಅಲ್ಲಿ ಹೋಗ್ತಾನೆ ಅಂತ ಅರ್ಥ. ಇದು ಶಿಶುಬ್ರಾಹ್ಮಣದ ಒಟ್ಟು ತಾತ್ಪರ್ಯ. ಇನ್ನೊಂದು ಕಡೆಗೆ ಅದು ಅಲ್ಲ ಅಲ್ಲ ಅಲ್ಲಿ ಅಲ್ಲಿ ವಸತಾಂ ಶ್ರೇಷ್ಠ ವಶಿಷ್ಠ ಅಂತ ಬೇರೆ ಕಡೆ ಅರ್ಥ. ಇಲ್ಲೇ ಅರ್ಥ ಅಲ್ಲ. ಇಲ್ಲೇನು ಅರ್ಥ ಅಂದರೆ ವಸತಾಂ ಶ್ರೇಷ್ಠ, ವಸು ಅಂದರೆ ಸಂಪತ್ತು, ಸಂಪತ್ತಿರಲು ಶ್ರೇಷ್ಠರಾದವರು, ಭಾರಿ ತಮಸ್ ಧನಿಷ್ಠ ವಶಿಷ್ಠ ಶಬ್ದಕ್ಕೆ ಧನಿ ಶ್ರೇಷ್ಠ, ವಸು ವಶಿಷ್ಠ, ವಸುಗಳಲ್ಲಿ ಶ್ರೇಷ್ಠ, ವಸು ಅಂದರೆ ಸಂಪತ್ತು. ಇಂದ್ರದೇವರಿಗೆ ಬಂತು ಇದು ಪರಮೈಶ್ವರ್ಯ ಅಂತಿರೋದ್ರಿಂದ ಸರಿಯಾಗಿ ಅರ್ಥ ಆಗುತ್ತೆ. ಇದೆ ಬಟ್ ಇಲ್ಲಿ ಟೆಕ್ನಿಕಲಿ ಹೇಳಬೇಕಾದ್ರೆ ಅವ್ರಿಗೆ ಹೇಳ್ತಾರೆ ಕುಬೇರ, ಕುಬೇರಿನ ಸಂಪತ್ತು ಜಾಸ್ತಿ ಇದ್ರೂ ಕೂಡ ಶ್ರೀಮಂತ ಅಂತ ಯಾರು ನೆನಪಾಗ್ತಾರೆ, ಕುಬೇರ ಫ್ರಮ್ ನೋನ್ ಟು ಅನ್ನೋನ್ ಹೋಗ್ಬೇಕು ಜನಗಳಿಗೆ. ಕುಬೇರ ಶಬ್ದ ಮುಖ್ಯವಾಗಿ ನಾರಾಯಣ ಅಂತ ಅರ್ಥ ಇದೆ, ಅದು ಸಾಮಾನ್ಯರಿಗೆ ಅವೆಲ್ಲ ತಷ್ಟ ಅರ್ಥ ಆಗೋದಿಲ್ಲ. ಎಲ್ಲಿಂದ ಅರ್ಥ ಆಗುತ್ತೆ ಅವರಿಗೆ, ಈ ಕಡೆ ತಮ್ಮ ನೋನಿಂದ ಹೋಗ್ಬೇಕು ಅವ್ರು. ಬೆಟ್ಟ ಅಂದ ತಕ್ಷಣ ನಮಗೆ ನಿಯರೆಸ್ಟ್ ಬೆಟ್ಟ ನಮ್ಗೆ ಅರ್ಥ ಆಗುತ್ತೆ, ದೂರದ ಇದರಿಂದ ದೂರದ ಅರ್ಥ ಆಗೋದು. ಇದೆಯಲ್ಲಪ್ಪ ಇದು ಎಷ್ಟು ದೊಡ್ಡದು ಗೊತ್ತಾ ಮುಂದಿನ ಅಂತ ಆಮೇಲೆ ಹೇಳಬೇಕು. ಸೊ ಒಂದು ಸ್ಟ್ಯಾಂಡರ್ಡ್ ಹತ್ತಿರ ಇಟ್ಕೋಬೇಕಲ್ಲ. ಸುತ್ತಮುತ್ತ ಚಾಮುಂಡಿ ಬೆಟ್ಟ ನೋಡಿರ್ತಾರೆ, ಅಲ್ಲಿಂದ ಶುರು ಮಾಡಿ ಅಲ್ಲಿಗೆ ಹೋಗ್ತಾರೆ. ಋಷಿಗಳು ಹೆಸರು ಕೇಳಿರ್ತಾರೆ, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಸೊ ಇಂದ್ರಾದಿ ದೇವತೆಗಳು ನಮಗೆ ತಿಳಿದಂತೆ ವಶಿಷ್ಠ. ಸ್ವರ್ಗ ಉದಾಹರಣೆಗೆ ಮೋಕ್ಷದ ಕಾನ್ಸೆಪ್ಟ್ ಜಾಣದಕ್ಕಿಲ್ಲ, ಸ್ವರ್ಗ ಅರ್ಥ ಆಗುತ್ತೆ ಅವ್ರಿಗೆ. ಮೋಕ್ಷಕ್ಕೆ ಹೋಗ್ತಾರೆ ಅಂದರೆ ಓಲ್ಡ್ ಪರ್ಸನ್ ಅಂತ ಅರ್ಥ, ಸ್ವರ್ಗಕ್ಕೆ ಹೋಗ್ತಾರೆ ಬಾ ಎಂಜಾಯ್ ಮಾಡ್ತಾರೆ, ಜನಕ್ಕೆ ಅದು ತಿಳ್ಕೊಂಡ್ರೆ ಅರ್ಥನೇ ಆಗಿರ್ತವೆ. ಹಬ್ಬ ಸ್ವರ್ಗ ಸುಖ, ಮೋಕ್ಷದ ಸ್ವರ್ಗ ಸುಖ ಅಂತಾರೆ ಸಾಮಾನ್ಯ ಮನುಷ್ಯ. ಯಾಕೆಂದರೆ ಅವ್ರು ಹೆಚ್ಚು ಯಾವ ಬಗ್ಗೆ ಕೇಳಿದ್ದಾನೆ ಅವನು? ಸ್ವರ್ಗದ ಬಗ್ಗೆ ಕೇಳಿದ್ದಾನೆ. ಅಂಧಂಥ ವಸಿ ಕೇಳಿ ನರಕ ಕೇಳಿರ್ತಾನೆ. ಈ ಮತ್ತೆ ನರಕಕ್ಕೆ ಅರ್ಥ ಅಂಧಂಥ ವಸಿ ಹೋಗ್ತಾನೆ ಬರ ಅದೊಂದು ಒಳ್ಳೆ ಲೋಕ ಅಂತ ಕಾಣ್ ತಿಳ್ಕೊಂಡ್ಬಿಡ್ತಾರೆ. ನರಕ ಅಂದರೆ ಸ್ವಲ್ಪ ಅಪಾಯ ಅಂತ ತಿಳ್ಕೊಂಡಿರ್ತಾರೆ. ನಿಜವಾಗಿ ಹೆಚ್ಚು ಅಪಾಯ ಇರೋದಿಲ್ಲ ಅಂಧಂಥ ವಸಿನಲ್ಲಿ, ಇದಕ್ಕಿಂತ ಜಾಸ್ತಿ ಇರೋದು. ಬಟ್ ಇವ್ರಿಗೆ ಅರ್ಥ ನರಕ ಅಂತ ಅರ್ಥ ಆಗುತ್ತೆ, ನರಕದ ಪ್ರಭೇದನೇ ಅದು. ಆದರೆ ಇವ್ರಿಗೆ ಅರ್ಥ ಆಗೋದು ಈ ನರಕಗಳ ಕಾನ್ಸೆಪ್ಟೇ ಅರ್ಥ ಆಗೋದು. ಇದು ಅರ್ಥದಲ್ಲಿ ಏನು ಸಮಸ್ಯೆ ಇಲ್ಲ. ಹೌದು, ಮಹಾಲಕ್ಷ್ಮಿಗೆ ವೇದ ಹೇಳ್ಬೇಕಾ ಬೇರೆ ಅರ್ಥ ಕಾಣೋದ್ರೆ ಬರೀ ದೇವರೇ ಕಾಣ್ತಾರೆ. ಯಾತಕ್ಕೆ ಆ ಲೆವೆಲಲ್ಲಿ ಇದ್ದಾರೋ ಅವ್ರಿಗೆ ಅರ್ಥ ಆಗಬೇಕು, ಅದೊಂದೇ ಅರ್ಥ ಆಗೋದು. ಚಿಕ್ಕ ಮಕ್ಕಳು ಪ್ಲೇನ್ ಅಂದರೆ ಏನು ಮಾಡ್ತಾರೆ ಅವರು? ಪ್ಲೇನ್ ನೋಡೋದಕ್ಕೆ ಕಡೆ ನೋಡ್ತಾರೆ, ಇಲ್ಲಿ ನೋಡ್ತಾರೆ ಪ್ಲೇನ್ನ. ಚಿಕ್ಕ ಮಕ್ಕಳು ನೋಡೋದು ಹಾಗೆ ಪ್ಲೇನ್ ಅಂದರೆ ಆಟರ್ ಪ್ಲೇನ್ ಅಂತ ಅರ್ಥ, ದೊಡ್ಡವ್ರ ಪ್ಲೇನ್ ಮೇಲೆ ನೋಡ್ತಾರೆ. ಯಾತಕ್ಕೆ? ಪ್ಲೇನ್ಸ್ ಒಳಗಿನ ಅರ್ಥ ಗೊತ್ತಿದೆ ಅವರಿಗೆ, ಇವರಿಗೆ ಆಕಾರ ಗೊತ್ತಿ, ಅವರಿಗೆ ಅದರ ಸಾಮರ್ಥ್ಯ ಗೊತ್ತು. ಆದ್ದರಿಂದ ಅವ್ರಿಗೆ ಮಕ್ಕಳಿಗೆ ಹೇಳಬೇಕಾದ್ರೆ ಇಲ್ಲಿ ಪ್ಲೇನ್ ನೋಡೋದಕ್ಕೆ ಕೆಳಗೆ ತೋರಿಸ್ತಾರೆ, ದೊಡ್ಡವ್ರಿಗೆ ಅಲ್ಲಿ ಪ್ಲೇನ್ ನೋಡೋದು ಹಾಗೆ ತೋರಿಸ್ತಾರೆ. ಅದಕ್ಕೇ ಆ ಪದಗಳು ವ್ಯವಸ್ಥಿತ ಉಪಯೋಗ ಬರೋದು ಹಾಗೆ. ಅದಕ್ಕೆ ಸಮಾಕರ್ಷಾತ್ ಅಂತ ಹೇಳಿದ್ರು ಹಿಂದೆ. ಸಮಾಕರ್ಷ ಗುಣಗಳನ್ನು ಎಳ್ಕೊಂಡು ಅರ್ಥ ಕಡಿಮೆ ಮಾಡ್ತೀವಿ. ನಿಜವಾದ ಸಿಂಹ ಅಂದ್ರೆ ಅದೇ. ಇಲ್ಲಿ ಮಕ್ಕಳಿಗೆ ಸಿಂಹ ತೋರ ಪುಸ್ತಕ ತೊಗೊಂಡು ಸಿಂಹದ ಪುಸ್ತಕ ತರಬೇಕು ಅವರಿಗೆ. ಫಾರೆಸ್ಟ್ಗೆ ಹೋಗಿದೆ ಪುಸ್ತಕ ತರಿಸ್ಬಿಟ್ಟು ಈ ಪೇಜ್ ಇಲ್ಲಿ ಸಿಂಹ ಅಂತ ತೋರಿಸ್ತಾರೆ. ಇಲ್ಲಿ ಸಿಂಹ ಇದು ಧೈರ್ಯ, ಅಲ್ಲಿ ಸಿಂಹ ತೋರಿಸ್ತಾರೆ ಗೋಡೆ ಇಬ್ಬರು ಇರೋ ತೋರಿಸ್ಲಿಕ್ಕೆ ಯಾರು ಗೋಡೆ ಬಿಟ್ಟಿರ್ತಾರೆ. ಆ ಸಿಂಹನ ತೋರಿಸ್ಲಿಕ್ಕೆ ಆಗೋದಿಲ್ಲ, ಈ ಸಿಂಹನ ತೋರಿಸ್ತಾರೆ. ಆ ಅರ್ಥದಲ್ಲಿ ಕೆಲವು ಪದಗಳೆಲ್ಲ ಸಮಾಕರ್ಷಾತ್ ಅಂತ ಉಪಯೋಗಿಸಿದ್ದಾರಲ್ಲ ಹಾಗೆ. ಓಂ ಜನ್ಮ ಇದನ್ನು ಮುಗಿದಿಲ್ವಲ್ಲ, ಎಲ್ಲಿ ಬಂತೀಗ? ಬ್ರಹ್ಮವಾಯುದಮಗ್ರೆ ಆಸೀತ್, ಇದರಲ್ಲಿ ತಾರತಮ್ಯನ ತಿಷ್ಠಂತಿ ಅಗ್ನಿವಲ್ಕೇತಿ ಹೋವಾಚ ಹಿಂದಿಂದೆ ವಾಚಿ ಸ್ಥಿತ. ಮನುಷ್ಯ ತಿಳ್ಕೊಬೇಕು, ತಿಳ್ಕೊಳ್ಳೋದು ಬೇರೆ ಉಪಾಸನೆ ಮಾಡೋದು. ಉಪಾಸನೆಗೆಲ್ಲ ಮುಖ್ಯಾಧಿಕಾರ ಉಪನಿಷತ್ತುಗಳಲ್ಲಿ ಯಾರಿಗೆ ಅದೆಲ್ಲ? ದೇವರಿಗೇನೆ, ದೇವತೆಗಳು, ದೊಡ್ಡ ದೊಡ್ಡ ದೇವತೆಗಳಿಗೆ. ಉಳಿದವರಿಗೆ ಜ್ಞಾನ ಇರಬೇಕಷ್ಟೆ. ಹಾಂ, ನಮಗೆ ಟ್ರೈನ್ ಅಂದರೆ ಏನು ಗೊತ್ತಿಲ್ಲ, ಎಲ್ಲ ಗೊತ್ತಿರ್ತದೆ ನಮಗೆ. ಇದೆಲ್ಲ ಕೊಡೋದಿಲ್ಲ, ಡ್ರೈವ್ ಮಾಡೋಕ್ಕೆಲ್ಲ ಕೊಡೋದಿಲ್ಲ. ಆ ಟೈಪ್ ಪೈಲ ಕೂಡಲಕ್ಕಲ್ಲವರು ನಾವು. ಇದು ಮಾಡ್ಲಿಕ್ಕೆ ಪೈಲಟ್ ಆಗ್ಲಿಕ್ಕೆ ನಾಟ್ ಅಲೋಡ್, ಕೂಡ್ಲಕ್ಕೆ ದುಡ್ಡು ಕೊಟ್ಟರೆ ಸಾಕು ಪೈಲಟ್ ಆಗಲಿಕ್ಕೆ, ಟ್ರೈನಿಗೆ ತೊಗೋಬೇಕಾಗಿಲ್ಲ. ಹಾಂ, ಆದರೆ ನಮಗೊಂದು ಗೊತ್ತು, ಏನು ಗೊತ್ತಿರ್ತದೆ? ಪ್ಲೇನ್ ಹಾರ್ತ ಪೈಲಟ್ ಅವೆಷ್ಟೋ ಗೊತ್ತು, ಅಷ್ಟು ಗೊತ್ತಿರಬೇಕು. ಮತ್ತು ಪ್ಲೇ ಬಾಲ್ ತೆಗಿಲಕ್ಕೆ ಹೋಗಬಾರ್ದು ಪ್ಲೇನಲ್ಲಿ ಕೂತಾಗ, ಅವೆಲ್ಲ ಗೊತ್ತಿರಬೇಕು. ಹಾಂ, ಬೇಸಿಕ್ ಏನ ಜ್ಞಾನ ಮತ್ತು ಧ್ಯಾನ. ಧ್ಯಾನೋಪಾಸನೆ ಬೇರೆ, ಜ್ಞಾನ ಅಂಬೋದು ಜನರೆಲ್ಲ ತಿಳ್ಕೊಳ್ಳೋದು. ಅದಕ್ಕೆ ಯಾರು ಗೊತ್ತು, ಮೆಡಿಕಲ್ ಪುಸ್ತಕ ಓದಿ ಬೇಕಾದ್ರು ಯಾರು ಬೇಡಂಬಲ್ಲ, ಔಷಧಿ ಕೊಡೋಕ್ಕವ್ರು ಬಜಿತಾಗತ್ತೆ. ಹಾಂ, ಅವರೇ ಮಾಡೋ ಸಂಬಂಧಪಟ್ಟು. ನಮಗೆ ಇಷ್ಟು ಗೊತ್ತಿದ್ರೆ ಏನು ಉಪಯೋಗ ಅಂತ ಕೇಳಿದ್ರೆ ಕರೆಕ್ಟಾಗಿ ಹೋಗಕ್ಕೆ ಬರುತ್ತೆ. ಸಮಯ ಬಂದಾಗ ಹುಡುಕೋತ ಕೊಡೋದ್ರ ಬದಲು ಇವೆಲ್ಲ ಗೊತ್ತಿದ್ರೆ ತಕ್ಷಣ ಯಾವ ಡಿಪಾರ್ಟ್ಮೆಂಟ್ ಎಲ್ಲಿ ಹೋಗಬೇಕು ಅದು ಗೊತ್ತು, ಆ ಜ್ಞಾನ ಉಪಯೋಗ ಆಗುತ್ತೆ ನಮಗೆ ಅಷ್ಟೇ ಹೊರತು ಇದು ಉಪಯೋಗ ಬರೋದಿಲ್ಲ. ಆದರೆ ಆ ಜ್ಞಾನ ಇದ್ದರೆ ತಪ್ಪಲ್ಲ, ಯಾರು ಬ್ಯಾನ್ ಮಾಡೋದಿಲ್ಲ. ಮೆಡಿಕಲ್ ಪುಸ್ತಕ ಎಲ್ಲ ಓಪನ್ ಸೇಫ್, ಸಿಕ್ತ ಎಲ್ಲಿ ಬೇಕಾದ್ರೆ ತೊಗೋಬೋದು, ದುಡ್ಡು ಕೊಟ್ಟರೆ ಸಾಕು. ಆದರೆ ಅದರ ಓದಿ ಪರೀಕ್ಷೆ ಬರೆದು ಪಾಸ್ ಆಗಿದಾಗಬೇಕಾದ್ರೆ ಮಾತ್ರ ಏನಾಗಬೇಕು, ಸ್ಟೂಡೆಂಟ್ ಆಗಬೇಕು, ಅದಕ್ಕೆ ಎಲಿಜಿಬಿಲಿಟಿ ಬೇಕು, ಕೊಡ್ಲಕ್ಕೆ ಎಲಿಜಿಬಿಲಿಟಿ, ಅದೇ ನಿಯಮಗಳು ಉಪನಿಷತ್ ಹಾಗೆ. ಯಾರು ಬೇಕಾದ್ರೂ ಓದ್ತಕ್ಕಂಥ ಭಾಗ ಒಂದು. ಆದರೆ ಉಪಾಸನೆ ಮಾಡಬೇಕಾದ್ರೆ ಮಾತ್ರ ಏನು ಬೇಕಾದಕ್ಕೆ, ಉಪಾಸನೆ ಪ್ರಾಕ್ಟೀಸ್ ಇದ್ದಾಗೆ, ಡಾಕ್ಟ್ರ ಪ್ರಾಕ್ಟೀಸ್ ಮಾಡೋದು ಉಪಾಸನೆ ಮಾಡಿದಾಗೆ. ಅದ್ರ ಮಾಡೋಕೆ ಎಲ್ರಿಗೂ ಮಾಡೋ ಹಕ್ಕಿಲ್ಲ, ಯಾರು ಮಾಡಬೇಕದನ್ನ, ಯಾರು ಕಾಂಪಿಟೆಂಟ್ ಅವ್ರು ಮಾತ್ರ ಮಾಡಬೇಕು. ಸಾಕೆ ಸಾಕು, ಅದಕ್ಕೆ ಉಳಿದ ಯಾಕೆ ಹೇಳಿದ್ ಇದಕ್ಕೆ ಹೇಳಿದ್ದು, ನಿಮಗೆ ಬೇಕಾದ ಅಕ್ಕಿ ಬೇಡಿ, ಇಷ್ಟು ಯಾಕೆ ಮಾರ್ಕೆಟ್ ಓಡಾಡ್ತೀರಿ, ಮನೆ ಕೂತ ದಿವಸ ಇದಕ್ಕೊಂದು ಮುಗಿದೋಯ್ತು. ಅಲ್ಲಿಗೆ ನಾಲ್ಕು ಪದಾರ್ಥ ಗೊತ್ತಾ, ನಾವೇನು ಮಾಡಿ ತರಕಾರಿ ತೊಗೋಬೇಕಾದ ಒಂದೇ, ನಾವು ದೊಡ್ಡ ಅಂಗಡಿಗೆ ಹೋಗ್ತೀವಿ ಯಾಕೆ ಅದನ್ನು ತೊಗೋಬಾರ್ದು. ಈಗ ಗೊತ್ತಾಯ್ತಲ್ಲ, ಒಂದೇ ತರಕಾರಿ ಹೋಗೋದಿಲ್ಲ, ದೊಡ್ಡ ಅಂಗಡಿಗೆ ಹೋಗೋ ತಗೋತಾನೆ. ಯಾತಕ್ಕೆ? ಯಾಕೆ ಅಲ್ಲಿ ಏನೇ ಆಗ್ತಾ ಅಲ್ಲಿ ಸ್ಟ್ಯಾಂಡರ್ಡ್ ಆಗಿ ಇಡ್ತಾ ಇರ್ತಾಳೆ, ಅಲ್ಲಿ ತೊಗೊಂಡಾಗಿರೋ ಸಮಾಧಾನ ಇಲ್ಲಿರೋದಿಲ್ಲ. ತಿಳಿತು, ಆ ರೀತಿ ತೊಗೊಳ್ತಾರೆ. ಅದಕ್ಕೇನೆ ಹೋಲ್ಸೇಲ್ ತೊಗೊಳ್ಳೋದು ಬೇರೆ, ರಿಟೇಲ್ ತೊಗೊಳ್ಳೋದು ಬೇರೆ, ಬೆಳೆಗಾರರ ತೊಗೊಳ್ಳೋದು ಬೇರೆ, ಅಂಗಡಿ ಬಂದು ತೊಗೊಳ್ಳೋದು ಬೇರೆ. ಕೆಲವೆಲ್ಲ ಸೇಫ್ಟಿಗೋಸ್ಕರ ಕೆಲವು ವ್ಯವಸ್ಥೆ ಮಾಡ್ಕೊಂಡ್ಬಿಡ್ತೇವೆ. ಹ್ಞೂ, ಅನುಸಂಧಾನ ಬೇರೆ, ಜ್ಞಾನ ಬೇರೆ, ಅನುಸಂಧಾನ ಬೇರೆ, ಜ್ಞಾನ ಬೇರೆ, ಅನುಸಂಧಾನ ಬೇರೆ, ಉಪಾಸನೆ ಬೇರೆ. ಹೇಳಿದ್ನಲ್ಲಪ್ಪ, ಜ್ಞಾನ, ಅನುಸಂಧಾನ, ಉಪಾಸನೆ, ಯಾವಾಗಲೂ ಮಾಡ್ತಕ್ಕಂಥದ್ದು ಉಪಾಸನೆ. ಗೊತ್ತಾಯ್ತಾ? ಆ ಪ್ರಸಂಗ ಬಂದಾಗ ಮಾಡೋದು ಅನುಸಂಧಾನ, ತಿಳ್ಕೊಳ್ಳೋದು ಜ್ಞಾನ. ಅರ್ಥ ಆಯ್ತಾ? ಬಸ್ ಬದಿಗೆ ದಿವಸ ಬಸ್ಸಲ್ಲಿ ಓಡಾಡೋದಿಲ್ಲ, ಕಂಡಕ್ಟರ್ ದಿವಸ ಓಡಾಡ್ತಾರೆ. ಅರ್ಥ ಆಯ್ತಾ ನಿಮಗೆ? ಅವ್ರಿಗೇನಿದೆ ಅದೇ ಕೆಲಸ ಅವರಿಗೆ, ನಿಮ್ಮದು ಆ ಕೆಲಸ ಅಲ್ಲ. ಅಲ್ಲಿ ಕೂತಾಗ ಜ್ಞಾನ ಇರಬೇಕು, ಆ ಮಟ್ಟಿಗೆ ನಿಮ್ಗೆ ಜ್ಞಾನ ಇರ್ತದೆ, ಅನುಸಂಧಾನ ಮುಗಿತು ಅಲ್ಲಿಗೆ. ತಿಳುವಳಿಕೆ ಮಾತ್ರ ಬಸ್ಸಿನ ಪರಿಗೆ ಯಾವಾಗಲೂ ಇರ್ತದೆ. ಉಪಾಸನೆ ಎಂಬುದು ಸಂಬಂಧಪಟ್ಟವರಿಗೆ ಮಾತ್ರ, ಉಳಿದವರಿಗೆಲ್ಲ ಇಲ್ಲ. ಅಲ್ಲಿ ಬಸ್ಸಲ್ಲಿ ಕೂತಿರ್ತಾರೆ, ಬೆಲ್ಲ ಯಾರು ಬೇಕಾದ್ರೂ ಹೊಡಿಬೋದು. ಪಡಿ ಡಾಕ್ಟರ್ ಬೈಸ್ಕೊತೀರಿ ಆಮೇಲೆ ಹೊಡೆದ್ರೆ, ಗೊತ್ತಾಯ್ತಿಲ್ಲ ಅದಕ್ಕೆ ಬೆಲ್ ತೆಗೆದುಬಿಟ್ರೆ ಆಮೇಲೆ ಊದ ಶುರು ಮಾಡಿದ್ರು, ಗೊತ್ತಾಯ್ತು. ನೀವು ಓದಿಟ್ಕೊಂಡು ಊದಿ ಗೊತ್ತಾಗ್ತದೆ, ನೀವು ಓದಕ್ಕೆ ಬರೋದಿಲ್ಲ, ಅವರೇ ಓದ್ಬೇಕಾದ್ರೆ. ಮೊದಲೆಲ್ಲ ಜಾಸ್ತಿ ಬೆಳೆ ಇದೇ ಈಗಲೂ ಇರ್ಬೋದು ಗೊತ್ತಿಲ್ಲ, ಮೊದಲೆಲ್ಲ ಹೊಡಿತಾ ಇದ್ರು ಎಲ್ಲರೂ ಹೊಡೆದು ಇದ್ದು ಯಾಕಿರ್ಬೇಕು ಹೊಡಿತಾ ಇದ್ರು. ಅಲ್ಲಿ ಡಿಫ್ರೆನ್ಸ್ ಏನು ಗೊತ್ತಾ, ಅಲ್ಲಿ ಕಂಡಕ್ಟರ್ ಹೊಡೆಯೋ ಸ್ಟೈಲೇ ಬೇರೆ. ಕಂಡಕ್ಟರ್ ಹೊಡೆದಾಗ ಕಾನ್ಫಿಡೆನ್ಸ್, ಇವ್ರಿಗೆ ಕಾನ್ಫಿಡೆನ್ಸ್ ಇರೋದಿಲ್ಲ ಇವರಿಗೆ, ಟಕ ಆಟ ಏನೋ ಮಾಡಕ್ಕೆ ಹೋಗ್ತಾರೆ. ಅವ್ನು ಪಟ್ಟ ಕಂಡ ಡ್ರೈವರಿಗೆ ಗೊತ್ತಾಗ್ತದೆ, ಉಳಿದವ್ರಿಗೆ ರೆಸ್ಪಾಂಡ್ ಮಾಡೋದಿಲ್ಲ ಅವನು, ಅವ್ರಿಗೆ ಬಯಸ್ಕೊತಾರೆ ಅಷ್ಟೇ. ಅವ್ರು ಮಾಡಿಬಿಟ್ಟು ಯಾಕೆ ಕಾನ್ಫಿಡೆನ್ಸ್ ಇರೋರಿಗೆ ಇರೋ ಒಂದು ಅಧಿಕಾರ ಅವ್ರಿಗೆ ಬರೋದಿಲ್ಲ. ಇದು ಹಾಗೆ ಈಗ ಅದು ಮುಗೀತು. ಶಿಶು ಬ್ರಾಹ್ಮಣದಲ್ಲಿ ಬಹಳ ಮುಖ್ಯವಾದ ಘಟ್ಟ ತಾತ್ಪರ್ಯ ಹೇಳ್ತಾರೆ ಆಚಾರ್ಯರು, ಭಾಷ್ಯ ಓದಬೇಕು. ಯೋ ಹ ವೈ ಶಿಶುಂ ಸಾಧನಂ ಸ ಪ್ರತ್ಯಾಧಾನಂ ಸ ಸ್ಥೂಣಂ ಸ ದಾಮಂ ಇತ್ಯಾದಿ. ಅದಕ್ಕೆ ಆಧಾರಂ ಅವಸ್ಥಾನಂ ಸೂಕ್ಷ್ಮ ಶರೀರಂ ಪ್ರತ್ಯಾಧಾನಂ ವಿತಾನಂ ಸ್ಥೂಲ ಶರೀರಂ ಪ್ರಾಣೋ ನಾರಾಯಣ ಸ್ಥೂಣ. ಮೊದಲು ಸ್ಥೂಣ ಆ ಶೃಂಗ ಎಲ್ಲ ಕರೆದಿದ್ರು. ಯಾವ್ಯಾವುದು ಅಂತ ಹೇಳ್ತಾರೆ, ಆಧಾನ ಅಂದರೆ ಇರೋ ಜಾಗ ಸೂಕ್ಷ್ಮ ಶರೀರ, ಪ್ರತ್ಯಾಧಾನ ಅಂದರೆ ವಿತಾರ ಸ್ವಲ್ಪ ದೊಡ್ಡದು ಸ್ಥೂಲ ಶರೀರ, ಪ್ರಾಣ ಶಬ್ದಕ್ಕೆ ಇಲ್ಲಿ ನಾರಾಯಣ ಅಂತ ಅರ್ಥ. ಇದಿಟ್ಕೊಂಡಾಗ ವಿಷ್ಣು ಸಹಸ್ರನಾಮದಲ್ಲಿ ಯಾತು ಪ್ರಾಣ ಅಂತ ಬಂತು ಅರ್ಥ ಆಗುತ್ತೆ. ವಿಷ್ಣು ಪ್ರಾಣ ಅಂತ ಯಾಕೆ ಹೇಳಿದ್ರಲ್ಲಿ ಉಪನಿಷತ್ ಅರ್ಥ ಆಗಿಲ್ಲ, ಅರ್ಥ ಆಗೋದಿಲ್ಲ. ಇಲ್ಲಿ ಬಂದಿರೋ ಪ್ರಾಣ ಯಾರು ಅಂದರೆ ವಿಷ್ಣುವೇ. ಆ ವಿಷ್ಣು ಸಹಸ್ರನಾಮ ಏನಾಗುತ್ತಾಗ ಸಕಲ ಶಾಸ್ತ್ರ ಅರ್ಥ ಆಗುತ್ತೆ. ಆ ಪದಗಳು ಸುಮ್ಮನೆ ಓದಿದ ನಮಗೆ ಅರ್ಥ ಆಗ್ತಿರೋದಿಲ್ಲ. ಆ ಜಾಗಕ್ಕೆ ತೊಗೊಂಡು ಹೋಗ್ಬೇಕಾದ್ರೆ ಈ ಜಾಗದಲ್ಲಿ ಪ್ರಾಣ ಶಬ್ದ ವಾಚ್ಯತ್ವ ನಾರಾಯಣ ಹೇಳಿರೋದ್ರಿಂದ ತಕ್ಷಣನಿಗೆ ಅರ್ಥ ಆಗುತ್ತೆ. ಅದೇ ರೀತಿ ಅಂತಿಮ ಪ್ರಾಣಾಧಿಕರಣ ಪ್ರಾಣ ಅತ ಏವ ಪ್ರಾಣ ಅವೆಲ್ಲ ವಿಷ್ಣು ಸಹಸ್ರನಾಮದ ಅರ್ಥಗಳು ಅವೆಷ್ಟು ಕೂಡ. ಇದು ಸೂತ್ರ, ಅದು ನಾಮ, ನಾಮಾವಳಿ ರೂಪದ ಶಾಸ್ತ್ರ ಅರ್ಥ, ಸೂತ್ರ ರೂಪದ ಶಾಸ್ತ್ರ ಅರ್ಥ. ಇದು ಸ್ಥೂಣ, ಸ್ಥೂಣ ಅಂತ ಹೇಳಿದ್ರೆ ಹೇಳಿಲ್ಲ ಗೂಟ. ವಾಯುರ್ಗೋವತ್ ಸ್ವರೂಪೇಣ ಸರ್ವಪ್ರಾಣಿಷು ಸಂಸ್ಥಿತ ಸೂಕ್ಷ್ಮದೇಹೋ ಗೃಹಂ ತಸ್ಯ ವಿತಾನಂ ಸ್ಥೂಲ ಭುಚ್ಯತೆ. ವಾಯುದೇವರು ಗೋವತ್ಸ ರೂಪದಲ್ಲಿ ಎಲ್ಲ ಪ್ರಾಣಿಗಳಲ್ಲೂ ನೆಲೆಸಿದ್ದಾರೆ. ಸೂಕ್ಷ್ಮದೇಹೋ ಗೃಹಂ ತಸ್ಯ, ಸೂಕ್ಷ್ಮದೇಹ ಅವರ ಮನೆ. ವಿತಾನಂ ಸ್ಥೂಲ ಭುಚ್ಯತೆ, ವಿತಾನ ಅನ್ನೋದು ಸ್ಥೂಲ ದೇಹ. ಅನ್ನಂ ದಾಮಾತ್ಮಕಂ ತಸ್ಯ, ದಾಮ ಅಂತ ಹೇಳಿದರೆ ಅನ್ನ. ಸ್ಥೂಣಾತು ಭಗವಾನ್ ಹರಿ, ಸ್ಥೂಣ ಅಂದರೆ ಭಗವಾನ್ ಹರಿ. ಧ್ಯಾಯತ್ತೇವಂ ಹಿ ಯೋ ವಾಯುಂ ಶ್ರೋತ್ರಾದೀನ್ ಮನಸಾ ಸಹ. ಹೀಗೆ ವಾಯುದೇವರನ್ನು ಶ್ರೋತ್ರಾದಿಗಳೊಂದಿಗೆ ಮನಸ್ಸಿನ ಸಮೇತ ವಾಯುದೇವರ ಅಧೀರ ಅಂತ ಯಾರು ತಿಳ್ಕೊಳ್ತಾರಲ್ಲ, ಅವನು ಎಲ್ಲ ಶತ್ರುಗಳನ್ನು ಗೆಲ್ತಾನೆ. ಯಾರು ಶತ್ರುಗಳು? ಬುದ್ಧಿಂಚ ಸಪ್ತಶತ್ರುವನ್ ಸಹ ವಿಷಯೇಷು ಅಭಿಧಾವತಃ. ಸಪ್ತಶತ್ರುಗಳು ಮನಸ್ಸು, ಬುದ್ಧಿ ಮತ್ತು ಐದು ಜ್ಞಾನೇಂದ್ರಿಯಗಳು. ಅವು ಸರಿಯಾಗಿದ್ದಾಗ ಮಿತ್ರ, ದಾರಿ ತಪ್ಪಿದಾಗ ಶತ್ರು. ಅವನು ಗೆಲ್ತ ದಾರಿ ತಪ್ಪದಂತೆ ನೋಡ್ಕೊಳ್ತಾನೆ ಅಂತ ಅರ್ಥ. ಜಿತೇಂದ್ರಿಯ ಏನಾಗ್ತಾನೆ? ವಾಯುದೇವರ ಗೋವಸ್ವರೂಪವನ್ನು ಅರ್ಥ ಮಾಡಿಕೊಂಡು ನಮ್ಮ ಪ್ರಾಣಿಗಳ ದೇಹದಲ್ಲಿ ಯಾವ ರೀತಿ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ತಾನೋ ಅವನಿಗೆ ಜಿತೇಂದ್ರಿಯತ್ವ ಬರುತ್ತೆ. ಅಸುರಾನ್ ಸನ್ನಿ ಅವ್ರು ಹೇಗೆ ಗೆಲ್ತಾರೆ ಅಂದರೆ, ಆ ದುರ್ಮಾರ್ಗ ಹೋಗ್ತಕ್ಕಂಥ ಅಸುರರು ಇದ್ದಾರಲ್ಲ, ತತ್ವಾಭಿಮಾನ ಅಸುರರು. ಅಸುರಾನ್ ಸನ್ನಿರುದ್ಧೈವ ವೇತ್ಯ ನಾರಾಯಣಂ ಪರಂ. ಆಸುರಿ ಶಕ್ತಿಗಳನ್ನು ಬಿಟ್ಟುಬಿಟ್ಟು ಆ ಏಳು ಇಂದ್ರಿಯ ಯಾವ ಕಡೆ ಹೋಗಲು ಶುರುವಾಗುತ್ತೆ? ಆಮೇಲೆ ದೇವ್ರ ಕಡೆಗೆ ಹೋಗುತ್ತೆ. ಏಳು ಇಂದ್ರಿಯಗಳು ಕೂಡ ದೇವ್ರ ಕಡೆ ಹೋಗಲು ಶುರುವಾಗೋದ್ರಿಂದ ಒಳ್ಳೆ ಮೇಲೆ ಹೋಗಿಬಿಡುತ್ತೆ. ಅದಕ್ಕೆ ಸಾಧನವಾಗೋ ವಿದ್ಯೆ ಯಾವುದು? ಗೋವತ್ಸ ರೂಪದಲ್ಲಿ ವಾಯುದೇವರಿದ್ದಾರೆ ಅಂತ ತಿಳಿಯೋ ವಿದ್ಯೆಯೇ ಬಹಳ ಶ್ರೇಷ್ಠವಾದದ್ದು. ಅಹಂಕಾರ ಬಂದಿಲ್ಲ ಇದು ಬೆಣ್ದು. ಅಹಂಕಾರ ಬಂದು ಏನು ಕೊಡುತ್ತೆ ನಿಮಗೆ? ಅಹಂಕಾರ ತತ್ವ ಬೇರೆ, ಅಹಂಕಾರ ಬೇರೆ. ಅಹಂಕಾರ ತತ್ವ ಏನು ಮಾಡುತ್ತೆ ನಿಮಗೆ ಯಾವುದು ಅಂತ ಐಡೆಂಟಿಫೈ ಮಾಡಿಕೊಡುತ್ತೆ. ಅಷ್ಟೇ ಕೆಲಸ ಅದು. ಈ ಹೊರಗಿನ ಅಹಂಕಾರ ಕೆಟ್ಟದಿದೆ. ಆ ಅಹಂಕಾರ ತತ್ವ ಇರಬೇಕು, ಅಹಂಕಾರ ಇರಬಾರ್ದು. ಅಹಂಕಾರ ತತ್ವ ಅವ್ರು ಏನಾಗುತ್ತೆ? ಬಿ ಪಿ ಇರಬೇಕು, ಬಿ ಪಿ ಇರಬಾರ್ದು ಅಂತೀವಲ್ಲ, ಹಾಗೆ ಪೂರ್ತಿ ಬಿ ಪಿ ಹೋಗ್ಬಿಟ್ಟು ಸತ್ತು ಹೋಗ್ಬಿಡ್ತಾನೆ. ಆ ಬಿ ಪಿ ಇದೆ ಅಂದರೆ ಏನರ್ಥ? ಜಾಸ್ತಿ ಇದೆ ಅಂತ. ಆ ಥರನೇ ಅಹಂಕಾರ ತತ್ವವಾಗಿ ಇರಬೇಕು, ಇದು ದೋಷವಾಗಿ ಇರಬಾರ್ದು. ಅದು ಈ ಮನಸ್ಸು ಬುದ್ಧಿ ಆಗಲ್ಲ, ಇವೇನಿವು ಆ್ಯಕ್ಚುಲಿ ಇನ್ನೂ ಮಾಡೋ ಇವು ಮೆಟೀರಿಯಲ್ ಇವು. ಅದಕ್ಕೋಸ್ಕರ ಕಂಟ್ರೋಲಿಗೆ ಬರಬೇಕು. ಇಂಜನ್ ನಾವು ಕಂಟ್ರೋಲ್ ಮಾಡೋದು ಇದರಿಂದ ಕಂಟ್ರೋಲ್, ಅದನ್ನು ಡೈರೆಕ್ಟ್ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಅಹಂಕಾರ ಇನ್ಹೆರೆಂಟ್ ಅದು, ಇದು ಹೊರಗಿರೋದ್ರಿಂದ ಅದನ್ನು ಮೆನ್ಷನ್ ಮಾಡಿದ್ರು ಅಷ್ಟೇ. ಏನೋ ವಿತಾರ ಅಂದರೆ ಸ್ಥೂಲ ದೇಹ, ವಿತಾರ ಅಂದರೆ ಸ್ವಲ್ಪ ವಿಸ್ತಾರವಾದದ್ದು, ಅದು ಯಾವುದು? ಸ್ಥೂಲ ದೇಹ. ತಮೇ ತಾಮೇ ತಮೇ ತಾಹ ಸಪ್ತಾಕ್ಷಿತಯ ಉಪತಿಷ್ಠಂತೆ ತದ್ಯಾಯಿವ ಅಕ್ಷನ್ ಲೋಹಿನ್ಯೋ ರಾಜಯ ತಾಭಿಹಿ ಏನಂ ರುದ್ರೋ ಅನ್ವಾಯತ್ತು ಅಥಯ ಅಕ್ಷನ್ ಅಪಾಪಃ ತಾಭಿಹಿ ಪರ್ಜನ್ಯೋ ಯ ಕನೀನಿಕಾ ತಯಾ ಆದಿತ್ಯೋ ಯತ್ಕೃಷ್ಣಂ ತೇನ ಅಗ್ನಿ யச்சுக்லம் தேன இந்திரோ அதராயா ஏனம் வர்த்தன்யா பிருத்திவி அன்வாயத்தா ஜவுருத்தரையா நாஸ்யா அன்னம் க்ஷீயத்தேயம் வேதா தட்சிணாஸ்தி ஸ்திதம் வாயும் சப்ததேவா உபாசதே. இப்பலகண்ட இருத்தக்கந்த வாயுதேவரன்ன ஏழு தேவதைகள் உபாசனை மாடுத்தா இருந்தாரு. யாரவரு அந்தரே சதாசிவ புரஸ்சராக அதனே ஹெழுது கிங்கராக சங்கராத்யாக அக்ஷீண ஜான மனசஹ. ಇಲ್ಲಿ ಹೇಗಿರ್ತಾರೆ ಅವರು ಅಭಿಮಾನಿ ದೇವತೆಗಳಾಗಿರೋದ್ರಿಂದ ಅವರಿಗೆ ಜ್ಞಾನ ಮನಸ್ಸು ಯಾವುದು ಕ್ಷೀಣವಾಗೋದಿಲ್ಲ, ಹಾಗಿರ್ತಾರೆ. ಉಪಾಸ್ಯಮಾನಂ ತೈರ್ದೇವೈಹಿ ಮೋಕ್ಷಾರ್ಥಂ ವಾಯುಮೀಶ್ವರಂ. ತೈರ್ದೇವೈಹಿ ಉಪಾಸ್ಯಮಾನಂ, ವಾಯು ಯಾವುದಕ್ಕೆ ಉಪಾಸನೆ ಮಾಡ್ತಾರೆ, ಮೋಕ್ಷಾರ್ಥಂ ಉಪಾಸನೆ ಮಾಡ್ತಾರೆ ಅವರೆಲ್ಲರೂ ಕೂಡ. ಇದೇ ವಾಯುಶ್ಚ ತದನುಜ್ಞೇಯ. ಆದ್ದರಿಂದ ಸ್ಥೂಣಯ ವಿಷ್ಣು ನಾಸಾರ್ಧಂ ಯೋ ವಿದ್ಯಾತ್ಸೋನ್ನಮಶ್ನುತೆ ಅಂತ ವಾಯುದೇವರಿಗೆ ಸ್ಥೂಣ ಸ್ಥೂಣ ಆಗಿ ಅವರು ಹಗ್ಗವಾಗಿ ಮಹಾಲಕ್ಷ್ಮಿ ಇದ್ದಾರೆ. ಮತ್ತು ಯಾರು ಉಪಾಸನೆ ಮಾಡ್ತಾರಲ್ಲ ಅವರು ಏಕಾದ್ರೂ ಸನ್ನ ತಿಂತಾನೆ, ಅಂದರೆ ಶಾಶ್ವತವಾದ ಸುಖವನ್ನು ಹೊಂತಾನೆ. ಅಕ್ಷೀಣಮೇವ ಮುಕ್ತ ಸನ್ ಸರ್ವದುಃಖ ವಿವರ್ಜಿತ, ಮುಕ್ತನಾಗಿ ಸರ್ವ ದುಃಖವನ್ನು ಕಣ್ಕೊಂಡ್ಬಿಡ್ತಾನೆ ಮತ್ತು ಸದಾ ಭೋಗವನ್ನು ಅನುಭವಿಸ್ತಾನೆ. ತದೇಶ ಶ್ಲೋಕೋ ಭವತಿ ಅರ್ವಾಗ್ ಬಿಲಶ್ಚವಸಃ ಊರ್ಧ್ವಬುದ್ಧ ತಸ್ಮಿನ್ ಯಶೋ ನಿಹಿತಂ ಇತ್ಯಾದಿ. ಅದಕ್ಕೆ ಅರ್ಥ ಹೇಳ್ತಾರೆ, ವಿಶ್ವರೂಪಂ ಯಶಶ್ಚೇತಿ ನಾಮ್ನಾ ವಿಷ್ಣು ರಮಾ ತಥಾ. ವಿಶ್ವರೂಪ ಶಬ್ದಕ್ಕೆ ಯಶಶ್ಶಬ್ದಕ್ಕೆ ವಿಷ್ಣು ರಮ ಮತ್ತು ವಾಯು ಮೂರು ಜನ ಅರ್ಥ ಮಾಡ್ಕೋಬೇಕು. ಸಂಸ್ಥಿತ ನಿತ್ಯಂ ಸರ್ವೇಷಾಂ ದಕ್ಷಿಣಾಕ್ಷಿಗಾಹ, ಎಲ್ಲರ ಬಲಗಣ್ಣಲ್ಲೂ ಅವರಿದ್ದಾರೆ. ಪೂರ್ಣತ್ವಾತ್ ವಿಶ್ವತೋ ವಿಷ್ಣು ರಮಾಯ ಸ್ತ್ರೀಷು ಪೂರ್ಣತಃ, ಎಲ್ಲರಿಗೂ ಪೂರ್ಣನಾದ್ದರಿಂದ ವಿಷ್ಣುವಿಗೆ ವಿಶ್ವ ಅಂತ ಹೆಸರು ಮತ್ತು ಯಶ ಅಂತ ಹೆಸರು. ಸ್ತ್ರೀಯರಲ್ಲಿ ಪೂರ್ಣನಾದ್ದರಿಂದ ರಮಾದೇವಿಗೆ ವಿಶ್ವರೂಪ ಅಂತ ಹೆಸರು, ಯಶಸ್ಸು ಅಂತ ಹೆಸರು. ಜೀವರಲ್ಲಿ ಪೂರ್ಣರಾಗಿದ್ದಕ್ಕೆ ವಾಯುದೇವರಿಗೂ ಕೂಡ ಯಶೋಜ್ಞಾನ ಸುಖಾತ್ಮಕಃ. ವಾಯೋರ್ಜೀವೇಶು ಪೂರ್ಣತ್ವಾತ್ ಯಶೋಜ್ಞಾನ ಸುಖಾತ್ಮಕಃ. ಪ್ರಾಣಾಶ್ಚೈತೆ ಪ್ರಣೇತೃತ್ವಾತ್, ಇವರು ಪ್ರಾಣಶಬ್ದ ವಾಚ್ಯತ್ವನೂ ಇದೆ. ಇವರು ಮೂರು ಜನ ಏನಾಗಿದ್ದಾರೆ, ಪ್ರಣೇತೃವಾಗಿದ್ದಾರೆ. ಆದರೆ ಯಾರಿಗೆ? ರುದ್ರಾದಿ ದೇವತೆಗಳಿಗೆ. ಅದಕ್ಕೆ ಪ್ರಾಣಶಬ್ದವಾಚ್ಯರಾದವರು ಇವರು, ವಿಶ್ವರೂಪ ಶಬ್ದವಾಚ್ಯರಾದವರು ಇವರು, ಯಶರೂಪ ಶಬ್ದವಾಚ್ಯರಾದವರು ಇವರು. ಋಷಯೋ ಇಲ್ಲಿ ಋಷಿಗಳು ಅಂದರೆ ಈ ಋಷಿಗಳಲ್ಲ, ರುದ್ರಪೂರ್ವಕಾಹ ಅಂತೇಳಿ. ರುದ್ರಪೂರ್ವಕ ಋಷಿಗಳು ಹೇಗಾಗ್ತಾರೆ ಮೊದಕ್ಕೆ ಮುಂದಿನ ವಾಕ್ಯ. ಗೌತಮ ನಾಮ ರುದ್ರಸ್ತು ಸರ್ವಜ್ಞತ್ವಾ ಪ್ರಕೀರ್ತಿತಃ. ಗೌತಮ ಎಂಬ ಹೆಸರು ರುದ್ರದೇವರಿಗಿದೆ, ಸರ್ವಜ್ಞರಾಗಿರೋದ್ರಿಂದ ಹೆಸರಿದೆ. ಭರದ್ವಾದಶ್ಚುಪರ್ಜನ್ಯೋ ವಾಜಮನ್ನಂಭರೇತ್ಯತಃ. ಪರ್ಜನ್ಯ ಭರದ್ವಾಜ ಶಬ್ದವಾಚ್ಯರಾದವರು, ಆ ಭರದ್ವಾಜರಲ್ಲ ಇಲ್ಲಿ. ವೃಷ್ಟೈವ ವಿಶ್ವಾಮಿತ್ರ ಸ್ಖ್ಯಾಮ್ ಆದಿತ್ಯೋ ಯತ್ ಪ್ರಕಾಶನಾಥ. ವಿಶ್ವಕ್ಕೂ ಕೂಡ ಹಿತವಾಗಿ ಪ್ರಕಾಶನ ಕೊಡೋದರಿಂದ ಆದಿತ್ಯ, ವಿಶ್ವಾಮಿತ್ರ ಶಬ್ದಕ್ಕೆ ಆದಿತ್ಯ ಅಂತ ಹೆಸರು. ವಿಶ್ವಂ ವಿಜ್ಞಾಪಯನ್ ನಿತ್ಯಂ ಅಗ್ನಿಸ್ತು ಜಮದಗ್ನಿಕಃ. ಜಮದಗ್ನಿ ಶಬ್ದವಾಚ್ಯರಾದದ್ದು ಅಗ್ನಿ. ಜಾತಂ ಮಿತಂ ಚಾತ್ತಿ ಯಸ್ಮಾತ್, ಅದಕ್ಕೆ ಅರ್ಥ ಯಾಕೆ ಜಾತಂ ಮಿತಂ ಅತ್ತಿ ಯಸ್ಮಾತ್. ವಸಿಷ್ಠಾಖ್ಯಸ್ತು ವಾಸವಃ, ವಸಿಷ್ಠ ಶಬ್ದದಿಂದ ವಾಚ್ಯರಾದವರು ಇಂದ್ರದೇವರು. ವಸತಾ ಉತ್ತಮೋ ಯಸ್ಮಾತ್ ಪೃಥ್ವೀ ಕಶ್ಯಪ ನಾಮಿಕಾ. ಕಶ್ಯಪರು ಅಂದರೆ ಪೃಥ್ವಿ. ಮೇಘವೃಷ್ಟಂ ಪಿಭೇದ್ಯತ್ಕಂ ಶಯಾನೈವ ಹಿ ಸಾ ಸದಾ. ನೀರು ಭೂಮಿ ಮೇಲೆ ಬಿಡುತ್ತೆ, ನೀರೇನು ಮಾಡುತ್ತೆ ಅದು ಭೂಮಿ ಕುಡಿದು ಬಿಡುತ್ತೆ. ನೀರು ಹಾಕಿರೋ ಭೂಮಿ ಮೇಲೆ ಏನಾಗುತ್ತೆ ಅದು ಕುಡಿದು ಹೋಗುತ್ತೆ. ಕಂ ಪಿಬತಿ ಕಶ್ಯಪ, ಭೂಮಿಗೆ ಕಶ್ಯಪ ಅಂತ ಹೆಸರಿದೆ, ಕುಡಿದಾಕೋದು ಅಂತ ಅರ್ಥ. ಜಯಾನೇ ಬಹಿಸಾ ಸದಾ ದೌರತ್ರಿ ರೀತಿ ಪ್ರೋಕ್ತ ತಸ್ಥೈಹಿ ತತ್ಸ್ಥೈರ್ಹಿ ಹುತಮದ್ಯತೆ. ಅತ್ರಿ ಅಂತ ಹೇಳಿದರೆ ದೇವ್, ಅಲ್ಲಿದ್ದು ಹುತಮ್ ಹೋಮ ಮಾಡಿದ್ದೆಲ್ಲ ಮೇಲಕ್ಕೆ ಹೋಗುತ್ತೆ, ನೀವು ಬಿದ್ದ ನೀರು ಕೆಳಗೆ ಹೋಗುತ್ತೆ, ಹೋಮ ಮಾಡಿದ ಮೇಲೆ ಹೋಗುತ್ತೆ. ಕೆಳಗೆ ಹೋಗೋದು ಕಣ್ಣಿಗೆ ಕಾಣುತ್ತೆ ನಮಗೆ, ಈ ರಿಂಗೋದು ಮತ್ತು ಇದು ಮೇಲೆ ಹೋಗೋದು ಕಾಣುತ್ತೆ ನಮಗೆ. ಹೋಮ ಹಾಕಿದ ಮೇಲೆ ಹೋಗುತ್ತೆ, ಮತ್ತೆ ಏನು ಗುರುತು ಅಂದರೆ ಹೊಗೆ ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ, ಅಗ್ನಿಜ್ವಾಲೆ ಮೇಲೆ ಹೋಗುತ್ತೆ. ಸೊ ಮೇಲೆ ಹೋಗುತ್ತೆ, ಮೇಲೆ ಹೋಗೋದೆಲ್ಲ ಹುತ, ಕೆಳಗೆ ಹೋಗೋದೆಲ್ಲ ಪೃಥ್ವಿ. ಎರಡು ಅರ್ಥ ಮಾಡಿಕೊಂಡ್ರೆ ನೀರೆಲ್ಲ ಕೆಳಗೆ ಹೋಗುತ್ತೆ, ಅಗ್ನಿ ಎಲ್ಲ ಮೇಲೆ ಹೋಗುತ್ತೆ. ಸಾಹಸದ ದೇವತೆಗಳಿಗೆ ಮುಟ್ಟೋದಾದರೆ ಮೇಲಕ್ಕೆ ಹೋಗುತ್ತೆ ಅಂತ ಅರ್ಥ. ಅದು ದೇವ ಹೋಮಿಸಿದ್ದು ಮೇಲಕ್ಕೆ ಹೋಗೋ ಉದ್ದೇಶ ಏನಂದರೆ ದೇವತೆಗಳು ಮೇಲಿದ್ದಾರೆ, ಅವ್ರಿಗೆ ಕೊಳ್ಳಕ್ಕೆ ಮೇಲಕ್ಕೆ ಹೋಗ್ತಾ ಇದೆ ಅಂತ ಅರ್ಥ. ಅದು ವೇಗವೃಷ್ಟಂ, ನಾವು ಬಸ್ ಯಾವ ಕಡೆ ಹೋಗುತ್ತೆ ನೋಡಿ ಯಾವ ಊರ ಕಡೆ ಹೋಗಿ ತೀರ್ಮಾನ ಮಾಡ್ತೀವಲ್ಲ, ಹಾಗೆ ಯಾವ ಟರ್ನಿಂಗ್ ಎಲ್ಲಿ ತೊಗೋತಾ ನೋಡಿಬಿಟ್ಟು ಎಲ್ಲಿಗೆ ಹೋಗುತ್ತೆ ಅಂತ ಅರ್ಥ ಆಗುತ್ತೋ, ಇದು ಕೆಳಗೆ ಹೋಗೋದು ಮೇಲೆ ಹೋಗೋದು ಅಂತ ನಮಗೆ ಇದರಿಂದ ತಿಳಿಯುತ್ತೆ. ಮೇಘವೃಷ್ಟಂ ಪಿಭೇದ್ಗಯತ್ಕಂ ಶಯಾನೈ ವಹಿ ಸಾ ಸದಾ ದೇವ್ರತ್ರಿ ರೀತಿ ಸಂಪ್ರೋಕ್ತ ತಸ್ಥೈರ್ಹಿ ಹುತ ಮಧ್ಯತೆ. ಶ್ರೋಕ್ ದಿಕ್ ನಾಸಿಕಾ ವಾಯು ದಕ್ಷಿಣಾಕ್ಷಿಷು ಸಂಸ್ಥಿತಾಃ ದ್ವಿತೀಯೇ ನತರೂಪೇಣ ದೇವಾಯೇತೇ ಶಿವಾದಯಃ. ಹೀಗೆ ಒಂದು ರೂಪದಲ್ಲಿ ಇದ್ದಾರೆ ಅಷ್ಟೇ ಅಲ್ಲ, ಶ್ರೋತ್ರಾದಿಗ್ ನಾಸಿಕಾ ವಾಯು ವಾಕ್ಷಿ ಬದಲಾದವುಗಳಲ್ಲಿ ಬೇರೆ ರೂಪದಿಂದ ಅವರಿದ್ದಾರೆ, ಮತ್ತೆ ಇಲ್ಲಿ ಈ ರೂಪದಲ್ಲಿ ಇದ್ದಾರೆ, ಮೇಲೊಂದು ರೂಪದ ಬೇರೆ ಕಡೆ. ದೇವತೆಗಳು ತುಂಬ ರೂಪಗಳಾದ್ದರಿಂದ ಅವರಲ್ಲಿರ್ತಾರೆ. ಏವಮೇಷಾಂತ್ವನಾಮಾನಿ ವೇದ್ಯ ಸರ್ವಭುಗ್ಭವೇತ್. ಈ ರೀತಿ ದೇವತೆಗಳಿಗೆ, ರುದ್ರಾದಿ ದೇವತೆಗಳಿಗೆ ಗೌತಮಾದಿ ಹೆಸರುಗಳು ಈ ಕಾರಣದಿಂದ ಬಂದಿದೆ ಅಂತ ಯಾರು ತಿಳಿತಾರೆ ಅವರು ಸರ್ವಭುಗ್ಭವೇತ್. ಸರಸ್ವತಿ ಅಷ್ಟಮಿ ಚೈವ, ಏಳು ಋಷಿಗಳಾದರೆ ಈಗ ಏಳು ದೇವತೆಗಳು, ಎಂಟನೇವರು ಯಾರು ಅಂದರೆ ಸರಸ್ವತಿ ಭಾರತಿ, ವಾಚಿ ಸಂಸ್ಥಾ ವಿಶೇಷತಃ ವಾಗಭಿಮಾನಿನಿಯವರು. ಉಪಾಸ್ತೆ ವಾಯುಮೇವೈಕಂ ಸ ಸ್ಥೂಣಂ ಬ್ರಹ್ಮವೇದಿರ ಬ್ರಹ್ಮವೇದಿತಾ, ಉಪಾಸನೆಯನ್ನು ಅವರು ಮಾಡ್ತಾರೆ. ಅದೇ ತ್ರಿಭುವನ ಮೈತ ಶಾರದ ಶಾರದೇಂದು ಜ್ಯೋತ್ಸ್ನ ಭದ್ರಸ್ಮಿತ ಸ್ತ್ರೀ ಧವಲಿತ ಗುಹ ಪ್ರೇಮಭಾರಂ ಬಭಾರ. ಆ ಅರ್ಥ ಅದು ಬ್ರಹ್ಮನಾಮ ಸದಾ ವಾಯು ಈರಾಂ ವೇತ್ತಿ ವಿಶೇಷತಃ. ಆದ್ದರಿಂದನೇ ವಾಯುದೇವರನ್ನು ಇವರು ಸ್ತೋತ್ರ ಮಾಡ್ತಿದ್ದಾರೆ ವಾಕ್ ನಾಮಕರಾಗಿ ಭಾರತೀ ದೇವಿ. ಆದ್ದರಿಂದ ವಾಗರ್ಥ ಯಾರಿಗೆ ಪೂರ್ತಿ ಗೊತ್ತಾಗತ್ತೆ? ವಾಯುದೇವ್ರಿಗೆ ಗೊತ್ತಾಗುತ್ತೆ. ಅವರೇ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ. ಶಾಸ್ತ್ರ ಎಲ್ಲ ಮಾತಿನ ರೂಪದಲ್ಲಿದೆ, ಅದು ಅರ್ಥ ಆಗೋದು ಯಾರಿಗೆ? ಯಾರನ್ನು ಹೇಳುತ್ತೋ ಅವರಿಗೆ ಅರ್ಥ ಆಗುತ್ತೆ. ಇವ್ರು ಯಾರೇ ಲೆಟ್ರ್ ಬರುತ್ತೋ ನಾವೇ ನಮಗೆ ಅಂತ ಓದ್ತಾರಲ್ಲ ಹಾಗೆ, ಅವ್ರಿಗೆ ತಾವು ಯಾವುದೋ ಲೆಟ್ರಿಗೆ ಅರ್ಥನೇ ಬೇಡ ಬಂದ್ಬಿಡೋದು ಅರ್ಥನೇ ಆಗೋದಿಲ್ಲ. ಇಷ್ಟೊಂದು ತೊಗೊಂಡಿದ್ದೀನಿ ದುಡ್ಡು ಕೊಡಿ, ಒಂದು 50 ಅಷ್ಟು ಡ್ಯೂ ಇದೆ ನಿಮ್ಮಿಂದ, ಕೊಟ್ಟ ತಕ್ಷಣ ನಮ್ಗೆ ಗಾಬರಿ ಆಗಿಬಿಡುತ್ತೆ. ಆಮೇಲೆ ನೋಡ್ತಾನೆ ಅವ್ರಿಗೆ ಸಂಬಂಧಪಟ್ಟ ವಸ್ತು ನಮ್ಮಲ್ಲಿ ಇಲ್ಲೇ ಇಲ್ಲ, ಏನಾಯ್ತಾಗ ನಮಗೆ ಸಂಬಂಧಪಟ್ಟಿದ್ದಲ್ಲ. ಸಂಬಂಧಪಟ್ಟವ್ನು ಏನು ಮಾಡಿದ್ರೆ ರೆಸ್ಪಾಂಡ್ ಮಾಡ್ತಾನೆ, ಅವನಿಗೆ ಅರ್ಥ ಆಗುತ್ತೆ ಏನು ಅಂತೇಳಿ. ವಾಯುದೇವರು ಸ್ತೋತ್ರ ಮಾಡೋದ್ರಿಂದ ವಾಗ್ದೇವಿ ಅವರಿಗೆ ವಾಕ್ಯೆಲ್ಲ ಅರ್ಥ ಆಗೋದ್ರಿಂದ ಆ ಅರ್ಥ ಹೇಳೋಕ್ಕೆ ಯಾರನ್ನು ಕಳಿಸ್ಕೊಡ್ತಾರೆ? ವಾಯುದೇವರನ್ನೇ ಕಳಿಸ್ಕೊಡ್ತಾರೆ. ಅವ್ರು ಏನಂತ ಅರ್ಥ ಆಯ್ತು ಅದಕ್ಕೆ? ಅವರಿಗೆ ತಮ್ಮನ ಸ್ತೋತ್ರ ಮಾಡ್ತಾರೆ ಅಲ್ಲ, ತಮ್ಮ ಒಡೆಗೆ ಭಗವಂತನ ಸ್ತೋತ್ರ ಮಾಡ್ತಾರೆ ಅಂತ ಅರ್ಥ ಆಯ್ತು. ಅವ ಕರೆಕ್ಟಾಗಿ ತಿಳಿತು. ಹೀಗೆ ಸರಸ್ವತಿ, ಅದರಿಂದ ಮೊದಲ ವಾಚ್ಯತ್ವ ವಾಯುದೇವರಿಗೆ, ಅವರಿಂದ ವಾಚ್ಯತ್ವ ಯಾರಿಗೆ ಬಂತು? ದೇವರಿಗೆ. ಬ್ರಹ್ಮನಾಮ ಸದಾ ವಾಯು ಏನಾಂ ವೇತ್ತಿ ವಿಶೇಷತಃ, ಆ ವಾಯುರೂಪಕ್ಕೆ ಬ್ರಹ್ಮ ಅಂತ ಹೆಸರಿದೆ. ಇತಿ ತಾಂ ವೇದ ಯೋ ವಿದ್ವಾನ್ ಸರ್ವಾತ್ಮ ಸಭವಿಷ್ಯತಿ. ಈ ರೀತಿ ಯಾರು ಜ್ಞಾನಿಯಾಗಿ ತಿಳ್ಕೊಂಡ್ಬಿಡ್ತಾನಲ್ಲ ಅವನು ಸರ್ವಾತೃವಾಗ್ತಾನೆ, ಮೋಕ್ಷದಲ್ಲಿ ಎಲ್ಲ ವಿಧವಾದ ಭೋಗ ಪಡಿತಕ್ಕಂಥವನಾಗ್ತಾನೆ ಅಂತ ಹೇಳಿದರು. ಅಲ್ಲಿ ಶಿಶು ಬ್ರಾಹ್ಮಣ ಮುಗೀತು. ಮುಂದೆ ಮೂರ್ತಾಮೂರ್ತ ಬ್ರಾಹ್ಮಣ ಅಂತ ಬರುತ್ತೆ. ಭಾಳ ಮುಖ್ಯವಾದ ಇನ್ನೊಂದು ಘಟ್ಟ ಇದು, ಮೂರ್ತ ಅಮೂರ್ತ, ಮೂರ್ತ ಪಿತೃ ಅಮೃತ ಪಿತೃ ಅಂತಲ್ಲಿ ಕೇಳಿರ್ತಾರಲ್ಲ ಹಾಗೆ, ಮ್ಯಾನಿಫೆಸ್ಟ್ ನಾನ್ ಮ್ಯಾನಿಫೆಸ್ಟ್ ಅದೇನು ಅಂಬುದ್ರೆ, ಮೂರ್ತ ಪದಾರ್ಥಗಳ್ಯಾವುದು, ಅಮೂರ್ತ ಪದಾರ್ಥಗಳ್ಯಾವುದು, ಅವೆಲ್ಲ ಮತ್ತೆ ಭಗವಂತರ ಅಧೀನ ಅಂಬುದನ್ನು ಹೇಳ್ತಾ ದೇವ್ರ ಮಹಿಮೆಯನ್ನು ವಿಸ್ತಾರ ಮಾಡ್ತಾರೆ. ಅದನ್ನು ನಾಳೆ ಕಂಟಿನ್ಯೂ ಮಾಡಿ. ಓಂ ಜನ್ಮಾದ್ಯಶ್ಚ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂಸೂರಯ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಆ ಪುಸ್ತಕ